மம வாசமிமாம் ப்ரஸ்தாம் சஞ்சீவயத்ய அகில சக்தி சரஸ்வதாம்னா அன்யாம்ச ஹஸ்தசரண ஸ்ரவணப்பகாதீன் பிராணாம் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. ராசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. வசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் மணி கிரந்ததி. சர்வோத்தமோ விஷ்ணு ரசோ ரமா ச பிரம்மா ச வாயுச்ச ததீய பத்ன்யோ அன்யே ச தேவாஹ சததம் பிரசன்னா ஹரவு சுபத்திம் மயி சந்தி சிந்து. ஸ்ரீ குருப்யோ நம. ஹரி. தர்மக்ஷேத்ரே குருக்ஷேத்ரே சமவேதாயுயுத்ஸவ மாமகா பாண்டவாஶ்சைவ கிமகுர்வத சஞ்சய தேவம் நாராயணம் நத்வா சர்வதுக்ஷவிமுக்திம் பரிபூர்ணம் குருமுஷ்சாம் கீதார்த்தம் வச்சாமி தேசதஃ குணகண நிலயம் பதிம் ரமாயாஹ ஜகதகதஹனஞ்ச வாசவீ சூனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே. லட்சுமிநாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரம பவித்ரவாத ஸ்ரீமத் பகவத்கீதையன்னு பகவந்தனாத ஸ்ரீகிருஷ்ண அர்ஜுனனிகே ಆ ಯುದ್ಧರಂಗದಲ್ಲಿ ಹೇಗೆ ಉಪದೇಶ ಮಾಡತಕ್ಕಂತಹ ಪ್ರಸಂಗ ಒದಗಿದೆ ಎನ್ನುವುದನ್ನು ನೋಡ್ತಾ, ಆ ಸಮಯದಲ್ಲಿ ಅರ್ಜುನ ಏನು ಯುದ್ಧ ಮಾಡುವುದಿಲ್ಲ ಅಂತ ಕೂತ, ಅದಕ್ಕೆ ಉತ್ತರವಾಗಿ ಭಗವಂತ ಸಮಸ್ತ ಶಾಸ್ತ್ರಾರ್ಥವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ಸಾಧನಾಧ್ಯಾಯ ಅಂತಂದು ಸಾಧನ ಶತಕ, ಯಾವ ರೀತಿಯಲ್ಲಿ ಮನುಷ್ಯ ತನ್ನ ಪಾಲಿಗೆ ವಿಹಿತವಾದಂತಹ ಕರ್ತವ್ಯ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಪ್ರತಿಫಲದ ಅಪೇಕ್ಷೆಯನ್ನು ಬಿಟ್ಟು ಮಾಡಿದರೆ ಅದು ಜ್ಞಾನಕ್ಕೆ ಅತ್ಯುತ್ತಮವಾದ ಸಾಧನವಾಗುತ್ತೆ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ. 2ನೇ ಶತಕ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಇರತಕ್ಕಂಥ 6 ಅಧ್ಯಾಯಗಳಲ್ಲಿ ಭಗವಂತನ ವಿಶೇಷವಾದ ಮಹತ್ವವನ್ನು ತಿಳಿಸ್ತಕ್ಕಂಥ ಅಧ್ಯಾಯ. ಅದಕ್ಕೆ ಅದನ್ನು ಸಾಧನ 1ನೇ ಶತಕವಾದರೆ ಜ್ಞಾನ 2ನೇ ಶತಕದ ಸಾರಾಂಶ. ದೇವರನ್ನು ತಿಳಿಬೇಕು ಅಂತ ಹೇಳಿದ ಮೇಲೆ ದೇವರು ಹೇಗಿದ್ದಾನೆ ಅಂದರೆ ಅವನ ವಿಭೂತಿಗಳನ್ನು, ಅವನ ವ್ಯಾಪ್ತಿಯನ್ನು, ಅವನ ವಿಶೇಷವಾದಂಥ ಸರ್ವತಂತ್ರ ಸ್ವಾತಂತ್ರ್ಯವನ್ನು, ಜಗಜ್ಜನ್ಮಾದಿ ಕರ್ತೃತ್ವವನ್ನು, ಗುಣಪೂರ್ಣತ್ವ ದೋಷ ದೂರತ್ವಾದಿ ಅಸಾಧಾರಣ ಹಿರಿಮೆಗಳನ್ನು ಆ ಅಧ್ಯಾಯಗಳೇ ವರ್ಣನೆ ಮಾಡಿರ್ತಾರೆ. ಕೊನೆಗೆ ಅರ್ಜುನ ವಿಶ್ವರೂಪವನ್ನೇ ಕಂಡ. ಭಗವಂತ ಅರ್ಜುನ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಟ್ಟ, ನಿನ್ನ ಉಪಾಸನೆಯಿಂದ ಮುಕ್ತಿ ಶ್ರೇಷ್ಠ, ಮುಕ್ತಿ ಪಡೆಯೋದು ಶ್ರೇಷ್ಠವೋ, ಮಹಾಲಕ್ಷ್ಮಿ ಉಪಾಸನೆಯಿಂದ ಮುಕ್ತಿ ಪಡೆಯೋದು ಶ್ರೇಷ್ಠವೋ ಅಂತ ಹೇಳಿದಾಗ ಭಗವಂತ ತನ್ನ ಉಪಾಸನೆಯಿಂದ ಮುಕ್ತಿ ಪಡೆಯೋದೆ ಅತ್ಯಂತ ಸುರಕ್ಷಿತವಾದ ಮಾರ್ಗ, ಲಕ್ಷ್ಮಿ ಉಪಾಸನೆಯಿಂದ ಮೋಕ್ಷ ಸಿಗುತ್ತೆ, ಆದರೆ ಉಪಾಸನೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅದರಿಂದ ಮುಕ್ತಿ ಸಿಗೋದ್ರ ಬದಲು ನರಕ ಜನಾರ್ಥವೇ ಹೊರತು ಸದ್ಗತಿ ಇಲ್ಲ. ಇದು ಅಲ್ಲಿ ಭಗವಂತ ಕೊಟ್ಟ ಉತ್ತರ. ಅರ್ಜುನ ಆಮೇಲೆ ಪ್ರಶ್ನೆ ಮಾಡ್ತಾ ಇದ್ದ, ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. 6 ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹೇಳಿ, ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತಕ್ಕಂತಹ 6ರ ಬಗ್ಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಭಗವಂತ ತಿಳಿಸ್ತಾನೆ, ಇಡೀ ವಿಶ್ವವೇ ಒಂದು ಕ್ಷೇತ್ರ, ಈ ವಿಶ್ವವನ್ನು ಬಲ್ಲಂಥ ಭಗವಂತನೇ ಕ್ಷೇತ್ರಜ್ಞ. ಇವತ್ತು ಭಗವಂತನೇ ಕ್ಷೇತ್ರಜ್ಞ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಕ್ಷೇತ್ರಜ್ಞ ಅಂದರೆ ಭಗವಂತನೇ. ಕ್ಷೇತ್ರಜ್ಞೋ ಅಕ್ಷರ ಏವ ಚ, ಕ್ಷೇತ್ರ ಅಂದರೆ ಬರೀ ನಮ್ಮ ದೇಹದ ಯಾವುದೋ ಸೀಮಿತವಾದ ವಿಶ್ವವೇ ಕ್ಷೇತ್ರ. ಅದನ್ನು ಪೂರ್ಣ ತಿಳಿಸಿಕೊಂಡ್ರೆ ಭಗವಂತ ಒಬ್ಬನೇ ಆದ್ದರಿಂದ ಸ್ವಾತಂತ್ರ್ಯ ಕ್ಷೇತ್ರಜ್ಞ ಅಂದರೆ ಅವನೇನೆ ಕ್ಷೇತ್ರಜ್ಞ. ಸರ್ವಜ್ಞನಾದ ಭಗವಂತನೇ ಕ್ಷೇತ್ರಜ್ಞ. ಯಾವುದೇ ಶಾಸ್ತ್ರ ವಿಚಾರವನ್ನು ತಿಳಿಯಬೇಕಾದರೆ ಋಷಿಭಿರ್ ಬಹುಧಾ ಗೀತಂ ಛಂದೋಭಿಹಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮಧ್ವಿಹಿ ವಿನಿಶ್ಚಿತಂ. ಇದು ನಾವು ಗಮನಿಸಬೇಕಾದ ಅಂಶ. ಮತ್ತು ಯಾವ್ಯಾವುದೋ ಮೂಲದಿಂದ ಶಾಸ್ತ್ರ ಬಂದರೆ ಅದನ್ನು ಜ್ಞಾನ ಅಂತ ಕರೆಯೋದಿಲ್ಲ ಅಂತ ಹೇಳಿದ್ದೆ. ಮತ್ತು ಜ್ಞಾನ ಅಂತ ಕರಿಬೇಕಾದ್ರೆ ಇವತ್ತು ಆ ಒಂದು ಏನು ಓದಿದ್ದು ಕೇಳ್ತಾರೆ, ಯಾವುದೋ ಹೇಳ್ತಾನೆ ಯಾವ ಯೂನಿವರ್ಸಿಟಿ ಅಂದರೆ ಇಲ್ಲ ಇಲ್ಲ ನಾನೇ ಓದಿದ್ದೇನೆ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಆ ಮೂಲದಲ್ಲಿ ಬರಬೇಕು. ಇವತ್ತು ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಬಂದರೆ ಮಾತ್ರ ಹೇಗಟ್ಟಿಗೆ ಡಿಗ್ರಿ ಅಂತ ಕರೀತಾರೋ ಹಾಗೆ ಜ್ಞಾನ ಬರಬೇಕಾದ್ರೆ ಕೃಷಿ ಮೂಲದಿಂದ ಬರಬೇಕು, ವೇದವಾಕ್ಯಗಳಿಂದ ಬರಬೇಕು, ಬ್ರಹ್ಮಸೂತ್ರಗಳಿಂದ ಬರಬೇಕು. ಅಂಥ ಜ್ಞಾನವನ್ನು ತತ್ವಜ್ಞಾನ ಅಂತ ಕರೀತಾರೆ ಹೊರತು ಯಾವುದೋ ರೀತಿ ಜ್ಞಾನವನ್ನು ತತ್ವಜ್ಞಾನ ಅಂತ ಕರೆಯೋದಿಲ್ಲ. ಸ್ವಲ್ಪ ಯೋಚಿಸಿದರೆ ಜ್ಞಾನದ ಆಕರವೇ ಜನ ಗೊತ್ತಿಲ್ಲ. ಇವತ್ತಿನ ದಿವಸ ಹೇಗೋ ಜ್ಞಾನ ಬಂದರೂ ಸಾಕು ಅಂತ ತಿಳ್ಕೊಂಡಿರ್ತಾರೆ, ಹೇಗೋ ಜ್ಞಾನ ಬಂದರೆ ಏನೂ ಬೆಲೆ ಇಲ್ಲ ಅನ್ನೋದು ಸಾರಾಂಶ. ಇನ್ನು ಮುಂದೆ ಭಗವಂತನ ಆರಾಧನೆಯನ್ನು ಮಾಡತಕ್ಕಂಥ ವ್ಯಕ್ತಿ ಎಷ್ಟು ಗುಣಗಳನ್ನು ಹೊಂದಿಸ್ಕೋಬೇಕು ಅಂತ ಕೇಳಿದರೆ ವಿಂಶತಿ ಧರ್ಮಜಾತಂ, 20 ಗುಣಗಳನ್ನು ಸಂಪಾದನೆ ಮಾಡಿದರೆ, ವಿಶಿಷ್ಟವಾದ ಲಕ್ಷಣಗಳನ್ನು ಸಾಧಿಸಿಕೊಂಡ್ರೆ ಆಗ ಅವನಿಗೆ ಜ್ಞಾನ ಬರುತ್ತೆ ಅಂತ ಹೇಳಿದ್ದಾರೆ. 20 ಗುಣಗಳು ಅಮಾನಿತ್ವಂ ಅದಂಬಿತ್ವಂ ಈ ರೀತಿಯಾಗಿ ಒಟ್ಟು 20 ಗುಣಗಳನ್ನು ಹೇಳುತ್ತಾರೆ. ಅದರಲ್ಲಿ ಒಂದೊಂದನ್ನು ನೋಡಿದ್ದೆ, ಆಚಾರ್ಯೋಪಾಸನಂ, ಶೌಚಂ, ಶಾಂತಿ, ಆರ್ಜವಮೇವಚ. ಆಚಾರ್ಯೋಪಾಸನಂ, ಗುರುಗಳನ್ನು ಆರಾಧಿಸಬೇಕು. ಶೌಚಂ, ಹೊರಗಿನ ಶುದ್ಧಿ, ಹೊರಗಿನ ಶುದ್ಧಿ ಇರಬೇಕು. ಒಂದೊಂದು ಅತ್ಯಂತ ಅಮೂಲ್ಯ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಅನಹಂಕಾರ ಏವಚ. ಇಂದ್ರಿಯ ವಿಷಯಗಳಲ್ಲಿ ಸುಖಭೋಗಗಳಲ್ಲಿ ವಿರಕ್ತಿಯನ್ನು ತಡೆಯಬೇಕು. ಯಾವನಿಗೆ ವಿರಕ್ತಿ ಇಲ್ಲ ಎಂದೋ ನಿಜವಾದ ಭಕ್ತಿ ಬರೋದಿಲ್ಲ ಅಂತ ಹೇಳುತ್ತಾರೆ. ನಿಜವಾದ ವಿರಕ್ತಿ ಇದ್ರೆ ಮಾತ್ರ ನಿಜವಾದ ಭಕ್ತಿ ಬರುತ್ತೆ. ಯಾವನಿಗೆ ಈ ಲೋಕದಲ್ಲೇ ಮೋಸವನ್ನು ಮಾಡ್ತಾನೆ, ಇನ್ನು ಪರಲೋಕದ ಕನಸು ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಅತ್ಯಂತ ಶುದ್ಧವಾದ ಜೀವನವನ್ನು ಸಾಗಿಸಿದರೆ ಮಾತ್ರ ನಾವು ಮೋಕ್ಷದ ಆಸೆ ಇಡಲಿಕ್ಕೆ ಸಾಧ್ಯ. ಅದಕ್ಕೆ ಇಂದ್ರಿಯಾರ್ಥೇಶು ವೈರಾಗ್ಯಂ, ಅನಹಂಕಾರ ಏವಚ. ವೈರಾಗ್ಯ ಭಗವತ್ ಪ್ರೀತಿಗೆ ಸಾಧನವಾಗಬೇಕೆ ಹೊರತು ಅದು ಪ್ರತಿಷ್ಠೆಗೆ, ಅಹಂಕಾರಕ್ಕೆ ಕಾರಣ ಆಗಬಾರದು. ಅನಹಂಕಾರ ಏವಚ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ, ಎಂಥ ಅಪೂರ್ವವಾದ ಮಾತು. ಜನ್ಮ ಮೃತ್ಯು ಜರ ದುಃಖ ದೋಷಾನುದರ್ಶನಂ, ಹುಟ್ಟಿನಲ್ಲಿ ಎಷ್ಟು ದುಃಖ ಇದೆ, ಸಾವಿನಲ್ಲಿ ಎಷ್ಟು ದುಃಖ ಇದೆ, ರೋಗಗಳು ಬಂದಾಗ ಏನಾಗುತ್ತೆ, ಮುಪ್ಪಿನಲ್ಲಿ ಏನಾಗುತ್ತೆ, ಅದೆಲ್ಲ ಸದಾ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಯೋಚನೆ ಮಾಡಿದವನಿಗೆ ಈ ಭ್ರಷ್ಟಾಚಾರದ ಕಡೆಗೆ ಮನಸ್ಸು ಹೋಗೋದಿಲ್ಲ ಅಂತ ಹೇಳುತ್ತಾರೆ. ಕಳ್ಳತನ ಮಾಡಿದವನಿಗೆ ಏನಾಗುತ್ತೆ ಅಂತ ಗೊತ್ತಿದ್ರೆ ಆ ಕಳ್ಳತನ ಮಾಡೋ ಬುದ್ಧಿ ಬರೋದಿಲ್ಲ, ಓ ಕಳ್ಳತನ ಮಾಡಿ ಸಿಕ್ಕಾಕೊಂಡು ಅಕ್ಕಲ್ಲ ಒದ್ದಾಡಬೇಕಾಗಿಲ್ಲ ಅಂತ ಅನಿಸಿಬಿಡುತ್ತಾರೆ. ಅದು ಜನ್ಮ ಮೃತ್ಯು ಜರ ವ್ಯಾಧಿ ರೋಗಗಳು, ಎಂತೆಂಥ ವಿಚಿತ್ರ ರೋಗಗಳು, ಎಷ್ಟು ಹಿಂಸೆ ಪಡ್ತಾರೆ ನೋಡ್ಲಿಕ್ಕೆ. ಅವರು ಹಿಂಸೆ ಪಡೋದ್ರೆ ನೋಡ್ಲಿಕ್ಕಾಗೋದಿಲ್ಲ, ಅಷ್ಟು ಹಿಂಸೆ ಪಡ್ತಿರ್ತಾರೆ. ಇದೆಲ್ಲ ನೋಡಿದವನಿಗೆ ಸಾಕಪ್ಪ, ಸಾಕು ಸಾಕು, ಇನ್ನು ಸಂಸಾರ ಸುಖವು ಇದು ಬೇಡ, ಎಂದು ಇಂಥ ದುಃಖಕ್ಕೆ ಒಳಗಾಗಬಾರದು ಅಂತ ಭಾವನೆ ಬಂದರೆ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಇಂದ್ರಿಯಾರ್ಥೇಶು ವೈರಾಗ್ಯಂ, ಅನಹಂಕಾರ ಏವಚ. ಅದೇ ರೀತಿ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನ. ಮುಂದೆ ಹೇಳ್ತಾನೆ, ಅಸಕ್ತಿ ಅನಭಿಶ್ವಂಗ ಪುತ್ರ ದಾರ ಗೃಹಾದಿಷು. ದಂಪತಿ ಮಕ್ಕಳ ಮೇಲೆ ಆಸಕ್ತಿ ಇರಲಿ, ಅತ್ಯಾಸಕ್ತಿ ಬೇಡ ಅಂತ ಭಗವಂತ ಹೇಳ್ತಾರೆ. ಅತ್ಯಾಸಕ್ತಿ ಅನಭಿಶ್ವಂಗ, ಮಿತಿ ಮೀರಿದ ಆಸಕ್ತಿ ಇದ್ರೆ ಎಂದೂ ಪ್ರಯೋಜನ. ಓವರ್ ಸ್ಪೀಡ್, ಹೇಗೆ ಸ್ಪೀಡ್ ಇಂದ ಹೋದರೂ ನಾವು ಸಂಚಾರ ಮಾಡೋಕ್ಕಾಗೋದಿಲ್ಲ, ಆದರೆ ಓವರ್ ಸ್ಪೀಡ್ ಇದ್ರೆ ಆಕ್ಸಿಡೆಂಟ್ ಅನ್ನೋ ಭಯ ಉಂಟು. ಅದು ಓವರ್ ಅಟ್ಯಾಚ್ಮೆಂಟ್ ಯಾವಾಗಲೂ ಒಳ್ಳೆಯದಲ್ಲ. ಯಾರ ಬಗ್ಗೆನು ಕೂಡ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಎಷ್ಟಿರಬೇಕು ಅಷ್ಟಿರಬೇಕು. ನೋ ಅಟ್ಯಾಚ್ಮೆಂಟ್ ಇದ್ರೂ ಕೆಲಸ ಆಗೋದಿಲ್ಲ. ಓವರ್ ಅಟ್ಯಾಚ್ಮೆಂಟ್ ಕೆಲಸ ಹಾಳಾಗತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು. ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ಸರತಿ ಹಿ ಜನಸಂಸದಿ, ಯಾವಾಗಲೂ ಕೂಡ ಏಕಾಂತದಲ್ಲಿರಲಿಕ್ಕೆ ಪ್ರಯತ್ನ ಪಡಬೇಕು. ಜನಗಳ ಗುಂಪಿನಲ್ಲಿ ಸೇರಬಾರದು ಅಂತ ಹೇಳಿದ್ರು. ಜನಗಳ ಗುಂಪಿನಲ್ಲಿ ಸೇರಬಾರದು. ಗುಂಪಿನ ಮನೋಭಾವ ವಿಚಿತ್ರ. ಬಲಬೇಗ ಮನುಷ್ಯ ಒಂದು ದುಷ್ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಬಿಡ್ತಾನೆ. ಅಷ್ಟೇ ಅಲ್ಲ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ. ಇದು ಬಹಳ ಮುಖ್ಯವಾದ ಮಾತು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನ. ಅಧ್ಯಾತ್ಮದ ಬಲವು ಯಾವಾಗಲೂ ಇರಬೇಕು. ಯಾವಾಗಲೂ ಒಂದು ಸಂಕಟ ಬಂದಾಗ ಸಂಕಟರಾಮ ಅಂದರೆ ಅದು ಅಧ್ಯಾತ್ಮ ಅಲ್ಲ. ಅದು ಯಾವಾಗಲೂ ಇದ್ರೆ ಮಾತ್ರ ಅಧ್ಯಾತ್ಮ ಅಂತ ಕರೀತಾರೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಮತ್ತು ತತ್ವಜ್ಞಾನಾರ್ಥ ದರ್ಶನ. ತತ್ವಜ್ಞಾನದ ಉದ್ದೇಶ, ಅಪರೋಕ್ಷ ಜ್ಞಾನದ ಉದ್ದೇಶದಿಂದ ಶಾಸ್ತ್ರಾಧ್ಯಯನ ಪಾಂಡಿತ್ಯ ಸಂಪಾದನೆ ಮಾಡಬೇಕೆ ಹೊರತು ಪ್ರತಿಷ್ಠೆಗೋಸ್ಕರ ಮಾಡಬಾರದು ಅಂತ ಹೇಳುತ್ತೆ. ಅನೋಬ ಮಹಾಪಂಡಿತ, ಅನ್ಶೋಳೋದಕ್ಕೆ ಶಾಸ್ತ್ರ ಓದಬಾರದು. ದೇವರ ಜ್ಞಾನವನ್ನು ಪಡೆಯಬೇಕು, ಹರಿ ಪ್ರೀತಿ ಗಳಿಸಬೇಕು ಅಂತಿರಬೇಕೆ ಹೊರತು ಬೇರೆ ಅಲ್ಲ. ಎಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಡಿಸಿಪ್ಲಿನ್ ಇದರೊಳಗೆ ಸರಿಯಾಗಿ ತಿಳ್ಕೊಂಡವರಿಗೆ ಈ ಕಾಂಡಕ್ಟ್ ಎಷ್ಟು ಡೆವಲಪ್ ಆಗಬೇಕು ಯೋಚನೆ ಮಾಡಬೇಕು. ಅಂದರೆ ಭಗವಂತ ಹೇಳಿದ 18-20 ಗುಣಗಳು ಅಂತ ಹೇಳಿದರೆ ಪ್ರತಿಯೊಂದು ಕೂಡ ನಮ್ಮ ಇಹಾಪರ ಎರಡರ ಉದ್ಧಾರಕ್ಕೂ ಕಾರಣ. ಈ ಲೋಕದಲ್ಲೂ ಉನ್ನತವಾದ ಸ್ಥಾನವನ್ನು ಗಳಿಸಬಹುದು, ಪರಲೋಕದಲ್ಲಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಕೊನೆಗೆ ಮೋಕ್ಷವನ್ನೂ ತಲುಪಬಹುದು ಅಂತ ಒಂದು ವಿಶಿಷ್ಟವಾದ ಸಾಧನಗಳನ್ನು ಹೇಳುತ್ತಾರೆ. ಇನ್ನು ದೇವರು ಹೇಗಿದ್ದಾನೆ, ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥ, ಹೀಗೆ ಬದುಕಿದರೆ ಅದು ಜ್ಞಾನ ಸಾಧನ, ತಪ್ಪಿದರೆ ಅದು ಅಜ್ಞಾನಕ್ಕೆ ಸಾಧನ, ಅನರ್ಥಕ್ಕೆ ಸಾಧನ. ಇಷ್ಟೆಲ್ಲ ಕಷ್ಟಪಟ್ಟು ದೇವರನ್ನು ತಿಳ್ಕೊಳ್ತೇವಲ್ಲ, ಎಂಥ ದೇವರು, ಏನೋ ಭಾರಿ ಕಷ್ಟಪಟ್ಟು ಅಂತವರೇ ಸತ್ತುಬಿಟ್ಟ ನೋಡಿದ್ರೆ ಏನಪ್ಪ ಸಾಧಿಸಿದೆ ಎಂದು ಕೇಳಿದಾಗ ಅವನ ಹಿರಿಮೆ, ಅವನೇ ಹತ್ತಿದ್ದಾನೆ ಅನ್ನೋ ಹಿರಿಮೆ ನೋಡಿದರೆ ಆಗ ಹಬ್ಬ ನಿಜವಾಗ ಅವನು ಮಾಡಿದ್ದು ಸಾರ್ಥಕ. ಇಷ್ಟು ಕಷ್ಟಪಟ್ಟು ದೇವರನ್ನು ತಿಳಿತೇವಲ್ಲ, ಎಂಥ ವಸ್ತು ಗೊತ್ತಾ ದೇವರು, ಅಂಥ ವಸ್ತು ಮತ್ತೊಂದಿಲ್ಲ. ಸರ್ವತ್ರ ಪಾಣಿಪಾ ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅವನಿಗೆ ಮೈಯೆಲ್ಲ ಕೈಕಾಲುಗಳು, ಮೈಯೆಲ್ಲ ಕಣ್ಣುಗಳು, ಮೈಯೆಲ್ಲ ಕಿವಿಗಳು, ಅವನ ಕಾಲೇ ಅವನ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳಿಗೆ ಕೆಲಸನೂ ಮಾಡುತ್ತೆ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ಕೆಲಸನೂ ಮಾಡುತ್ತೆ, ಒಂದಿಂದ್ರಿಯ ಮತ್ತೊಂದಿಂದ್ರಿಯ ಕೆಲಸನೂ ಮಾಡುತ್ತೆ. ಆದರೆ ಒಂದೊಂದಿಂದ್ರಿಯ ಜಗತ್ತಿನ ಎಲ್ಲ ಕಡೆ ತುಂಬಿಬಿಟ್ಟಿದೆ. ಇಂಥ ವಸ್ತುವನ್ನ ದೇವರು ಅಂತ ಕರೀತಾರೆ. ಇಂಥ ವಸ್ತುವನ್ನ ಪರಿಪೂರ್ಣವಾದ ವಸ್ತು, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ಭಗವಂತನ ಚಿತ್ರ, ಅದು 13ನೇ ಅಧ್ಯಾಯದ ದೊಡ್ಡ ಒಂದು ಕಾಣಿಕೆ. ಅಷ್ಟು ಹೇಳಿ ಮುಂದೆ 14ನೇ ಅಧ್ಯಾಯದಲ್ಲಿ ಈ ಗುಣತ್ರಯಗಳನ್ನು ವಿಭಜನೆ ಮಾಡಿ ಹೇಳುತ್ತಾ ಇದ್ದಾರೆ. ಮನುಷ್ಯ ಗುಣತ್ರಯಗಳ ಒಂದು ಸಂಪರ್ಕದಿಂದ ಬಂಧಿತನಾಗಿದ್ದಾನೆ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟ ವಿಚಾರ. ಪ್ರತಿಯೊಂದು ವಸ್ತುವನ್ನು ಏನು ಕೊಡುತ್ತೆ, ಅದು ಜಡವಿರಬಹುದು ಚೇತನ ಇರಬಹುದು. ಇವತ್ತು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರತಿಯೊಂದು ವಸ್ತು, ನಮ್ಮ ದೇಹ, ನಮ್ಮ ಬಂಧು ಬಾಂಧವರ ದೇಹ, ಒಂದು ಅತಿ ಸಣ್ಣ ಪದಾರ್ಥ ಜಗತ್ತಿನಲ್ಲಿ ತಗೊಂಡ್ರೂ ಕೂಡ ಅದರಲ್ಲಿ 3 ಗುಣಗಳಿಂದ ಮಾಡಿದ್ದಾರೆ. ಸತ್ವಗುಣ ರಜೋಗುಣ ತಮೋಗುಣ, 3 ಗುಣಗಳ ಸೇರದೇ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ಬಹಳ ಮುಖ್ಯವಾಗಿ ತಿಳಿದು. ಪ್ರತಿಯೊಬ್ಬರ ದೇಹದಲ್ಲಿ ಸತ್ವಗುಣದ ಅಂಶ, ರಜೋಗುಣದ ಅಂಶ, ತಮೋಗುಣದ ಅಂಶ, 3 ಸೇರಿವೆ. ಆ ಸತ್ವಗುಣಕ್ಕೆ ಸಾಕ್ಷಾತ್ ಶ್ರೀದೇವಿ ಅಭಿಮಾನಿ ದೇವತೆ, ರಜೋಗುಣಕ್ಕೆ ಭೂದೇವಿ ಅಭಿಮಾನಿ ದೇವತೆ, ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿ ದೇವತೆ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ಈ ಬಂಧನಕ್ಕನ ಒಳಗಾಗಿದ್ದೇವೆ. ಇವತ್ತು ನೋಡಿ, ಬಿಗಿಯಾದ ಒಂದು ಶರ್ಟ್ ಸ್ವೆಟರ್ ಹಾಕೊಂಡ್ಬಿಡ್ತಾನೆ, ಹಬ್ಬ ಬಿಚ್ಚೋದು ಎಷ್ಟು ಕಷ್ಟ ಅನ್ಸುತ್ತಾನೆ. ಸೆಕೆಯಕೆ ಆಗಬೇಕಾದ್ರೂ ಬಿಚ್ಚಕ್ಕೆ ಬರ್ತಾ ಇಲ್ಲ, ಹರಿಯ ಮನಸ್ಸಿಲ್ಲ, ಅದು ಎಷ್ಟು ಹಂತ ಪಡ್ತಾನೆ. ಈಗ ನಾವು ಹಾಕೊಂಡ ಶಟರ್ ಇಷ್ಟು ಗಟ್ಟಿ ಇದ್ರೆ ನಮ್ಗೆ ದುಃಖ ಆಗೋದಾದ್ರೆ, ಈ ಚರ್ಮದ ದೇಹ ಪೂರ್ತಿ ಅಂಟುಕೊಂಡ್ಬಿಟ್ಟಿದೆ ಒಳಗೆ ಅಂತ ಹೇಳಿದ್ದ. ಪೂರ್ತಿ ಬಂಧಿತರಾಗಿದ್ದೇವೆ ನಾವೇ. ಅವಗಾಢವಾದ ಬಂಧನ ಇದು. ನೀ ಬದ್ಧಂತಿ, ಬರೀ ಬದ್ಧಂತಿ ಅಲ್ಲ, ನಿತರಾಂ ಬದ್ಧಂತಿ, ಟೈಟ ಹಿಡಿದು ಬಿಟ್ಟಿವೆ. ಇದು ಬಿಡಿಸಿಕೊಳ್ಳೋ ಶಕ್ತಿ ನಮಗೆ ಯಾರಿಗೂ ಇಲ್ಲವೇ ಇಲ್ಲ. ಯಾಕೆ ಕಟ್ಟಿದವರು ಅವರು, ಶ್ರೀದೇವಿ ಭೂದೇವಿ ಮತ್ತು ದುರ್ಗಾದೇವಿಯರ ಬಂಧನಕ್ಕನ ಒಳಗಾಗಿರೋದ್ರಿಂದ ಇದನ್ನ ಅವರೇ ಬಿಡಿಸಬೇಕೆ ಹೊರತು ಬೇರೆಯವರಿಗೆ ಬಿಡಿಸಕ್ ಆಗೋದೇ ಇಲ್ಲ. ಈಗ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ನಾವು ದೇವರನ್ನ ಒಪ್ಪಬೇಕು ಅಂತ ಹೇಳೋದಕ್ಕೆ ಕಾರಣ ಇದು. ದೇವರನ್ನ ಒಪ್ಪದೆ ಹೋದರೆ ಬಿಡುಗಡೆಯ ಬೇರೆ ದಾರಿನೇ ಇಲ್ಲ. ಅಂತ ಒಂದು ವಿಶಿಷ್ಟವಾದಂತಹ ಗುಣತ್ರಯದ ಬಂಧನದ ಮಧ್ಯೆ ಇದ್ದೇವೆ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಸುಖ ಸಂಘೇನ ಬದ್ನಾತಿ ಜ್ಞಾನ ಸಂಘೇನ ಚಾನಕ. ಜ್ಞಾನಸಂಘ ಸುಖ ಸಂಘಗಳಿಂದ ಸತ್ವಗುಣ ನಮ್ಮ ದೇಹದಲ್ಲಿ ಇದೆಯಲ್ಲ, ಅದರ ರೋಲ್ ಏನು? ಬೆಳಕು ಹೇಗೆ ಹೊಡೆಯುತ್ತೋ, ಕತ್ತಲೆ ಹೇಗೆ ತಪ್ಪಿದೆ, ಒಂದು ಗುರುತಿದೆ ಎಲ್ಲದೂ ಕೂಡ. ಸತ್ವಗುಣದ ಗುರುತೇನು? ಅದು ಲೈಟ್ ಅಂದರೆ ಬೆಳಕನ್ನು ಕೊಡತಕ್ಕಂಥದ್ದು. ಸತ್ವಗುಣದಲ್ಲಿ ಜ್ಞಾನ ಇದೆ, ಪ್ರಕಾಶ ಇದೆ, ಮನಸ್ಸು ಸುಖ ಕೊಡುತ್ತೆ. ಸತ್ವಗುಣ ನಮ್ಮ ದೇಹದಲ್ಲಿ ಇದ್ದಾಗ ಒಳ್ಳೆ ಜ್ಞಾನ ಕಾರ್ಯಕ್ಕೆ ಮಹತ್ವ ಕೊಡ್ತೇವೆ. ಎಲ್ಲ ವಿಷಯ ಸುಲಭ ನಮಗೆ ಅರ್ಥವಾಗುತ್ತೆ, ಅದರ ಜೊತೆ ಮನಸ್ಸು ಹಿತ ಅನಿಸುತ್ತೆ. ಸತ್ವಗುಣದ ಸಾತ್ವಿಕ ಆಹಾರ ತಿಂದರೆ ಯಾವಾಗಲೂ ಹಾಗೆ ಆಗೋದು. ರಜೋಗುಣದಿಂದ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ. ರಜಗುಣ ಬಂತು ಅಂದರೆ ಆಸೆ ಆಕಾಂಕ್ಷೆ ಎಲ್ಲ ಶುರುವಾಗುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ತಕ್ಷಣ ತಿನ್ನಬೇಕು ಅನಿಸೋದಿಲ್ಲ, ನಾವು ತಿಂತೇವೆ ಆ ವಿಚಾರ ಬೇರೆ. ಜನ ಅಭ್ಯಾಸ ಮಾಡಿರ್ತಾನೆ ಮಾಡ್ತಾನೆ, ನಿಜವಾಗ್ಲೂ ಹಸಿಯಾಗಿರೋದಿಲ್ಲ, ಕುಡಿಯೋ ಅವಶ್ಯಕತೆ ಇರೋದಿಲ್ಲ, ತಿನ್ನೋ ಅವಶ್ಯಕತೆ ಇರೋದಿಲ್ಲ. ಅರ್ಥ ಮಾಡ್ಕೊಂಡು ಬಿಟ್ರೆ ನಮಗೆ ಹಸಿವಿಲ್ಲ, ಆಕಳಿಲ್ಲ, ನಾವೇ ಬಲಾತ್ಕಾರ ಮಾಡಿ ತಿಂತೇವೆ. ಚಟ ಅದು ಒಂದು ಚಟನೆ ಹೊರತು ಅವಶ್ಯಕತೆ ಇಲ್ಲ. ಸತ್ವಗುಣ ಇದ್ದಾಗ ಹಾಗಾಗುತ್ತೆ ಅಂತ, ಏನು ತಿಂದಿಲ್ಲ ಹಸಿವೇನೂ ಇಲ್ಲ, ಆರಾಮಾಗಿದ್ದಾನೆ. ಸತ್ವಗುಣದ ವೈಶಿಷ್ಟ್ಯ ಅಂದ್ರೆ ನಿಧಾನವಾಗಿ 9 ಗಂಟೆ ಆಗ್ತಾ ಆಗ್ತಾ ಬಂದಂತೆ ಆಗ ಹಸಿವು ಪ್ರಾರಂಭವಾಗುತ್ತಾಗಲಿ, ಅದು ನಿಧಾನ ಹಸಿವು ಪ್ರಾರಂಭವಾಗುತ್ತೆ. ರಜೋಗುಣದ ಲಕ್ಷಣ ಅದು, ರಜೋಗುಣದ ಲಕ್ಷಣ. ಹಸಿವು ಪ್ರಾರಂಭವಾಯಿತು, ಆಹಾರ ತಿಂದು ಬಿಡುತ್ತಾನೆ, ತಿಂತಕ್ಕ ತೂಕಳಿಗೆ ಶುರುವಾಗುತ್ತಲ್ಲ, ತಮೋಗುಣದ ಲಕ್ಷಣ ಅಂತ ಹೇಳಿದ್ದ. ತಮೋಗುಣದ ಲಕ್ಷಣ 3 ಹಂತಗಳನ್ನು ಅನುಭವಿಸ್ತಾ ಇದ್ದೇವೆ ನಾವೀಗ. ಎಷ್ಟು ಆಶ್ಚರ್ಯ ಅಂದ್ರೆ ನಮಗೆ ಇವತ್ತು ವ್ಯವಸ್ಥಿತವಾದ ಜೀವನವನ್ನು ಸಾಗಿಸಿದ್ರೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳ ಪ್ರಭಾವ ಕಾಲಕಾಲಕ್ಕೆ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ದೃಷ್ಟಾಂತ ಅದು. ಬೆಳಗಿನ ಜಾವ ಓದಿದ್ರೆ ಎಷ್ಟು ಸುಖವಾಗಿ ತಿಳಿಯುತ್ತೆ ಅವನಿಗೆ. ಅದಕ್ಕೆ ಜಪ ತಪ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿ ಅಂತ ಹೇಳಿಬಿಡುತ್ತ. ಸಾಮಾನ್ಯವಾಗಿ ಹೆಚ್ಚು ದೊಬ್ಬ ಪ್ರಕಾಶಮಾನವಾದ ದೀಪದಲ್ಲಿ ನಾವು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಡಲ್ ಲೈಟ್ ಹಾಕಿರ್ತಾರೆ, ಸಾಮಾನ್ಯ ಡಲ್ ಲೈಟ್ ಹಾಕ್ತಾರೆ. ಬೆಳಗಿನ ಕಾಲ ಧ್ಯಾನಕ್ಕೆ ಬಹಳ ಪ್ರಶಸ್ತ, ಸೂರ್ಯೋದಯ ಆದಮೇಲೆ ಬೆಳಕು ಬಂದ್ಬಿಡುತ್ತಾಗಲೇ. ಅದಕ್ಕೋ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ಏನಿರುತ್ತೆ, ಅದು ನ್ಯಾಚುರಲ್ ಡಾರ್ಕ್ನೆಸ್ ಅದು, ಒಂದು ಅರುಣೋದಯದ ಕಾಲ, ಹಿತವಾದ ಬೆಳಕು ಅದು ಒಂದು. ಆಗ ಧ್ಯಾನ ಮಾಡಿದರೆ ಹೊರಗಿನ ಪದಾರ್ಥ ಹಾಗೂ ಕಣ್ಣಿಗೆ ಕಾಣೋದಿಲ್ಲ, ಆಗ ದೇವರು ಕಾಣುತ್ತಾನೆ ಅಂತ ಹೇಳ್ತಾರೆ. ಆ ಕಣ್ಣು ಮುಚ್ಚಿಕೊಂಡ್ರೆ ಹೊರಗಿನ ಪದಾರ್ಥ ಕಾಣುತ್ತೆ. ಆಮೇಲೆ ನಾವು ರೈತ ಆರಿಸಿದ್ರೆ ಅದು ಆರ್ಟಿಫಿಷಿಯಲ್ ಬೇರೆ, ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಬೇರೆ, ನ್ಯಾಚುರಲ್ ಬೇರೆ. ಪ್ರಥಮ ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಇದೆಯಲ್ಲ, ಅದು ಧ್ಯಾನ ಜಪ ಎಲ್ಲದೂ ಕೂಡ ಅತ್ಯುತ್ತಮವಾದ ಕಾಲ. ಸತ್ವಗುಣ ತುಂಬಾ ಇರತಕ್ಕಂಥ ಕಾಲ. ನಮ್ಮ ದೇಹದಲ್ಲೂ ಸತ್ವಗುಣ, ವಾತಾವರಣದಲ್ಲೂ ಸತ್ವಗುಣ. ಬೆಳಗ್ಗಿನ ಡಸ್ಟ್ ವೆಹಿಕಲ್ ಟ್ರಾಫಿಕ್ ಇನ್ನು ಯಾವ ಶುರುವಾಗ್ತಾ ಇರುತ್ತೆ, ರಾತ್ರಿ ಡಸ್ಟ್ ಎಲ್ಲ ಸೆಟ್ಲ್ ಆಗಿರುತ್ತೆ, ಬೆಳಗಿನ ಡಸ್ಟ್ ಬಂದಿರೋದಿಲ್ಲ, ಒಳ್ಳೆ ಹಿತವಾದ ವಾತಾವರಣ ಇರುತ್ತೆ. ಆದ್ರೆ ಮಧ್ಯಾಹ್ನದ ವೆಹಿಕಲ್ ಶುರುವಾಗುತ್ತೆ, ಸಾಯಂಕಾಲದತ್ತಿ ಒಂಥರ ಮಂಕಾಯಿ ಬಿಡ್ತಾನೆ, ಎಲ್ಲರಿಗೂ ಕೂಡ ಪೊಲ್ಯೂಟೆಡ್ ಏರ್ ಆಗ. ಬೆಳಿಗ್ಗೆ ಹಿತವಾದಂತಹ ವಾತಾವರಣ ಇದ್ರೆ ಸಾಯಂಕಾಲ ಹಿತವಾದ ವಾತಾವರಣ ಇರೋದಿಲ್ಲ, ಅಂದ್ರೆ ದೇಹನೂ ಹಾಗೆ ಆಗುತ್ತೆ, ಹೊರಗಿನ ವಾತಾವರಣ ಹಾಗೆ ಆಗುತ್ತೆ. ಆದ್ದರಿಂದ ಬೆಳಗಿನ ಕಾಲವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇವತ್ತಿನ ದುರ್ದೈವ ಬೆಳಗಿನ ಕಾಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಟೋಟಲಿ. ಮೊದಲನೇ ಏನು ಮಾಡ್ತಾರಲ್ಲ, ಎದ್ದೆ ಇರೋದಿಲ್ಲ, ಫಸ್ಟ್ ವೇಸ್ಟ್ ಅದು, ಒಂದು ತುಂಬ ಜನ ಹೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ಎದ್ರೆ ಜಾಗಿಂಗ್ ಅಂತ ಹೊರಟುಬಿಡ್ತಾರೆ. ಧ್ಯಾನ ಮಾಡೋ ಕಾಲ ಅದು, ಒಂದು ಧ್ಯಾನ ಮಾಡೋ ಕಾಲ, ದೇವರ ಚಿಂತನೆ ಮಾಡೋ ಕಾಲ, ಅದು ಜಾಗಿಂಗ್ ಕಾಲ ಅಲ್ಲ. ಅದು ಮೊದಲು ಹೇಳಿದ್ದೇನೆ, ಕೈಲಿ ಗಾಡ್ ಹಿಡ್ಕೊಳ್ಳೋ ಕಾಲ, ಡಾಗ್ ಹಿಡ್ಕೊಳ್ಳೋ ಕಾಲ ಅಲ್ಲ ಅದು. ಆದ್ರೆ ಹಿಡ್ಕೊಂಡು ಹೊರಟುಬಿಡ್ತಾನಪ್ಪ, ಏನೋ ಒಂದು ಖುಷಿ ಆಗಿದೆ. ಏನು ಪ್ರಯೋಜನ ಅವ್ನು, ಯಾತಕ್ಕೆ ಗೊತ್ತ, ಗೊತ್ತು ಗುರಿ ಇಲ್ಲ ಅವನಿಗೆ, ಏನು ಮಾಡೋಕ್ಕಂತ ಜ್ಞಾನ ಇಲ್ಲ, ಎಷ್ಟು ಪ್ರಶಸ್ತ ಅಂತಕ್ಕಂಥ ಜ್ಞಾನ ಇಲ್ಲ. ಈ ಕ್ರಿಕೆಟ್ ಆಡದಲ್ಲಿ ಫಸ್ಟ್ 15 ಓವರ್ಸ್ ಜಾಸ್ತಿ ಹೊರಗ್ಬಿಡ್ಬೇಕು ಅಂತ ಹೇಳ್ತಾರೆ. 10 ಓವರ್ಸ್ ಬಿಟ್ಟು ಜಾಸ್ತಿ ಹೊರಗ್ಬಿಟ್ಟು ಆಮೇಲೆ ಸೇಫ್ ಆಗಿಬಿಡ್ತಾರೆ. ಫೀಲ್ಡಿಂಗ್ ಅರೇಂಜ್ಮೆಂಟೇ ಬೇರೆ ಆಗ, ಆಮೇಲೆ ಫೀಲ್ಡಿಂಗ್ ಅರೇಂಜ್ಮೆಂಟೇ ಬೇರೆ ಆ ಥರ. ಬೇರೆ ಫೀಲ್ಡಿಂಗ್ ಅರೇಂಜ್ಮೆಂಟ್ ದೂರ ಬೇರೆ ಇರ್ತಾರೆ, ಒಳ್ಳೆ ಸ್ಕೋರ್ ಮಾಡಿಬಿಡೋದು ಬೇಕಾದಷ್ಟು. ಆದರೆ ಆ ಸ್ಕೋರ್ ಮಾಡೋ ಕಾಂತ ಇದಿರಬೇಕಲ್ಲ ಅವನಿಗೆ, ಅವನಿಗೆ ಸಾಮರ್ಥ್ಯ ಇದ್ರೆ ಸಾಧ್ಯ. ಅಂದರೆ ಬೆಳಗಿನ ಕಾಲ ಅತ್ಯುತ್ತಮವಾದ ಕಾಲ, ಸಾರ್ಥಕವಾದ ಕಾಲ. ಆಗ ಧ್ಯಾನಕ್ಕೆ ಹಿತ, ಆದ್ದರಿಂದ ಸತ್ವಗುಣ ರಜೋಗುಣ ತಮೋಗುಣ. ಚಿಕ್ಕ ವಯಸ್ಸಿನಲ್ಲಿ ಹಾಗೇನೆ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಜ್ಞಾನ ಸುಖ, ಸಂಶಯ ಒಂಥರ ಸಮ್ಮಿಶ್ರವಾದ ಸುಖ ದುಃಖಗಳು, ಆಮೇಲೆ ತಪ್ಪು ತಿಳುವಳಿಕೆ ದುಃಖ, ಇವು ಒಂದಕ್ಕೊಂದು ರಿಲೇಟೆಡ್. ಒಂದು ಜ್ಞಾನ ಇದ್ದಲ್ಲಿ ಸುಖ, ಮಿಥ್ಯಾ ಜ್ಞಾನ ಇದ್ದಲ್ಲಿ ದುಃಖ, ಸಂಶಯ ಇದ್ದಲ್ಲಿ ಸುಖ ದುಃಖಗಳ ಒಂದು ಮಿಶ್ರಣ. ಅದಕ್ಕೆ ಯಾವಾಗಲೂ ಜ್ಞಾನಕ್ಕೆ ಪ್ರಯತ್ನ ಪಡ್ತಾ ಇರಬೇಕು, ಜ್ಞಾನ ಪ್ರಯತ್ನ ಪಡೋದು ಸತ್ವಗುಣ ವೃದ್ಧಿಯಾಗಿರಬೇಕು ಅದನ್ನೆಲ್ಲ ಭಗವಂತ ತಿಳಿಸ್ತಾ ಹೋಗ್ತಾನೆ. ಸತ್ವಗುಣ ಅನ್ನೋದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಇರುತ್ತೆ, ರಜೋಗುಣವೂ ಇರುತ್ತೆ ತಮೋಗುಣವೂ ಇರುತ್ತೆ. ಆದರೆ ಕಾಲಕಾಲಕ್ಕೆ ಅದು ಪ್ರಪೋರ್ಷನ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಅದು ವಿಶೇಷ. ಪ್ರಪೋರ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಯಾವ ಗುಣ ಜಾಸ್ತಿ ಆಗುತ್ತಲ್ಲ, ಡಾಮಿನೇಟ್ ಆಗುತ್ತಲ್ಲ, ಅಂಥ ವಾತಾವರಣ ಅವನಿಗೆ ಕ್ರಿಯೇಟ್ ಆಗುತ್ತೆ. ಯಾವ ಗುಣ ಸತ್ವಗುಣ ಜಾಸ್ತಿ ಪೂರ್ತಿ ಹೋಗೋದಿಲ್ಲೇ ಇಲ್ಲ, 3 ಗುಣ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದು ಡಾಮಿನೇಟ್ ಆಗುತ್ತೆ ಇಂಪಾರ್ಟೆಂಟ್. ತತ್ವಂ ಸ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ತತ್ವಂ ತಮಶ್ಚೈವ ಸಮಸ್ತತ್ವಂ ರಜಸ್ತಥ. ಹೀಗೆ 3 ಗುಣದ ಒಂದೊಂದು ಗುಣ ಇವಳಿಗೆ 2 ಗುಣಗಳನ್ನು ಮೆಟ್ಟಿ ಮೇಲಕ್ಕೆ ಹೋಗುತ್ತೆ. ಇವತ್ತು ತಿಳಿ ಕೂತ್ರೆ ಹೇಗೋ ಹಾಕಿ, ಕೊಳೆ ನೀರಿನಲ್ಲಿ ಕೊಳೆ ಇದ್ದೇ ಇದೆ, ಅದು ಸ್ವಲ್ಪ ಬಿಟ್ಟಾಗ ತಿಳಿ ಕೂತು ಬಿಟ್ರೆ ಕೊಳೆ ಕೆಳಗೆ ಹೋಗುತ್ತೆ, ಇದು ಮೇಲೆ ಬರುತ್ತೆ. ಅದೇ ನೋಟದಲ್ಲೇ ಕೊಳೆ ಉಂಟು, ಆದರೆ ಕೆಳಗಿದೆ ಇದು ಮೇಲಿದೆ, ಅದಕ್ಕೆ ಅದನ್ನು ಮೆಟ್ಟಿ ನಿಲ್ಲೋದು ಅಂತ ಕರೆಯೋದು. ಆ ರೀತಿ ಮಾಡಿದರೆ ಏನು ಯೋಚನೆ ಇಲ್ಲ. ಅದೇ ರೀತಿಯಲ್ಲಿ ಮನುಷ್ಯನ ವಯಸ್ಸಿನಲ್ಲೂ ಹಾಗೇನೆ, ಚಿಕ್ಕ ವಯಸ್ಸಿನಲ್ಲಿ ಸತ್ವಗುಣ ಜಾಸ್ತಿ ಇರುತ್ತದೆ, ಅನಂತರ ಧ್ಯಾನ ರಜೋಗುಣ ಬರುತ್ತೆ, ಆಮೇಲೆ ತಮೋಗುಣ ಬರುತ್ತೆ. ತಮೋಗುಣ ಬಂದಾಗಲೇ ಅರುಳು ಬರಳು ಅಂತಾರಲ್ಲ, ಅದೇ ಶುರುವಾಗುತ್ತೆ. ಅವನಿಗೇನು ಹೊರಗಿಂದಲ್ಲ, ತಾನೇನು ಮಾಡ್ತಾನೆ, ಜ್ಞಾನ ಆ ಸ್ಥಿತಿ ಬಂದ್ಬಿಡ್ತಾನೆ. ನಿಧಾನವಾಗಿ ಅವನ ವ್ಯಕ್ತಿತ್ವ ದೊಡ್ಡ ಪ್ರತಿಬಿದ್ದಾಗುತ್ತೆ. ಮೊದಲು ಚಟುವಟಿಕೆಯಲ್ಲಿ, ಆಮೇಲೆ ಚಟುವಟಿಕೆಯಲ್ಲಿ ದೇಹ ಹಾರತಾ ಇರ್ತಾನೆ. ಚಿಕ್ಕ ಹುಡುಗ ಹಾರಾಡ್ತಾ ಇರ್ತಾನೆ ಜೋರಾಗಿ, ಮುದುಕ ಹಾರಾಡೋದು ನೋಡೋದಕ್ಕೂ ಕಣ್ಣಿರೋದಿಲ್ಲ, ಆ ಸ್ಥಿತಿ ಬಂದ್ಬಿಡ್ತು. ಅವನು ಹಾರಾಡೋದು ಬೇಡ, ಹುಡುಗರು ಹಾರಾಡೋದು ನೋಡೋಕ್ಕೂ ಅವನ ಕೈಲಾಗೋದಿಲ್ಲ ಅಂತ ಒಂದು ಸ್ಥಿತಿ. ಆ ಮೂಲ ಹೇಳಿದ ಹಾಸಿಗೆ ಹಿಡಿದು ಬಿಡ್ತಾನೆ, ನೋಡೋಕ್ಕೂ ಆಗೋದಿಲ್ಲ ಅವನು. ಎಷ್ಟು ಬದಲಾವಣೆ ಇದೆ. ಅದಕ್ಕೆ ಚಿಕ್ಕ ವಯಸ್ಸಿನ ಸಾಧನೆ ಯಾತಕ್ಕೆ ಮಾಡಬೇಕು, ವಯಸ್ಸಾಗೋರು ಯಾತಕ್ಕೆ ಕಾಯಬಾರದು ಅಂದರೆ, ಚಿಕ್ಕ ವಯಸ್ಸಲ್ಲಿ ಸತ್ವಗುಣ ತುಂಬ ಜಾಸ್ತಿ ಇರೋದ್ರಿಂದ ಬಲುಬೇಗ ಏನು ವಿಷಯ ತಿಳಿಯುತ್ತೆ ಅನ್ನೋದು ಅದರ ಅರ್ಥ. ಈ ರೀತಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಸಾಯಬೇಕಾದ್ರೂ ಕೂಡ ಹಾಗೇನೆ, ಸತ್ವಗುಣ ತುಂಬ ಜಾಸ್ತಿ ಇದ್ದಾಗ ಸತ್ರೆ ಅವನು ವಿಶೇಷವಾದ ಅಮಲಾನ್ ಪ್ರತಿಪದ್ಯತೆ, ಒಳ್ಳೆ ವಂಶದಲ್ಲಿ ಹುಟ್ಟುತ್ತಾನೆ, ಒಳ್ಳೆ ಲೋಕಗಳಿಗೆ ಹೋಗ್ತಾನೆ, ಅಥವಾ ಒಳ್ಳೆ ವಂಶದಲ್ಲಿ ಹುಟ್ಟುತ್ತಾನೆ. ರಜಸಿ ಪ್ರಲಯಂ ಗತ್ವ ಮೂಢ ಯೋನಿಷು ಜಾಯತೆ, ರಜೋಗುಣ ಹೆಚ್ಚಿದ್ದಾಗ ಸತ್ರೆ ಈ ಮೂರ್ಖ ವೇದಗಳಲ್ಲಿ ಹುಟ್ಟುತ್ತಾನೆ, ದಡ್ರ ಮನೆಯಲ್ಲಿ ಹುಟ್ಟುತ್ತಾನೆ, ದಡ್ರ ಮನೆಯಲ್ಲಿ ದರಿದ್ರ ಮನೆಯಲ್ಲಿ ಹುಟ್ಟುತ್ತಾನೆ. ರಜಗುಣ ಜಾಸ್ತಿ ಇದ್ರೆ, ತಮೋಗುಣ ಹೆಚ್ಚಿದ್ರೆ ಅವನು ಪಶು ಪಕ್ಷಿಗಳಾಗಿ ಹುಟ್ಟಿಬಿಡ್ತಾನೆ, ಪ್ರಾಣಿಗಳಾಗಿ ಹುಟ್ಟಿಬಿಡ್ತಾನೆ, ಮನುಷ್ಯನಾಗಿಯೇ ಹುಟ್ಟೋದಿಲ್ಲ. ಇನ್ನು ಇದು ಅಥವಾ ಗುಂಡಾಗಳ ಮನೆಯಲ್ಲಿ ಹುಟ್ಟುತ್ತಾನಷ್ಟೇ, ಅದು ಇನ್ನೂ ಭಾರಿ ಡೇಂಜರ್, ಹುಟ್ಟಿದರೆ ಗುಂಡಾಗ ಸ್ಥಿತಿ ಬಂದ್ಬಿಡುತ್ತೆ. ಈಗ ನಾವು ಸಾವಿನ ಕಾಲಕ್ಕೆ ಸತ್ವಗುಣ ಜಾಸ್ತಿ ಇರಬೇಕು, ಇದು ವಿಶೇಷ. ಇದು ಸಾಯಂಕಾಲ ಸತ್ವಗುಣ ಜಾಸ್ತಿ ಇರಬೇಕು ಅಂತಿದ್ರೆ ಓವರ್ ನೈಟ್ ಚೇಂಜ್ ಆಗೋದಿಲ್ಲವಲ್ಲ, ಮೊದಲಿನಿಂದ ಡೆವಲಪ್ ಮಾಡ್ಕೋತಾ ಬರಬೇಕು. ಮೊದಲಿಂದ ಬಿಲ್ಡಪ್ ಮಾಡ್ಕೋತಾ ಬಂದರೆ ಅಂತ್ಯಕಾಲಕ್ಕೆ ಸತ್ವಗುಣ ತುಂಬಿ ತುಳುಕ್ತಾ ಇರಬೇಕು. ಆಗ ಅದಕ್ಕೆ ವೃದ್ಧರನ್ನು ಯಾಕೆ ಗೌರವಿಸ್ತಾರೆ, ವಯಸ್ಸಾದವ್ರು ಯಾಕೆ ಗೌರವ ಕೊಡ್ತಾರೆ ಅಂದರೆ, ಒಳ್ಳೆ ಚೆನ್ನಾಗಿ ಬದುಕಿದ್ದಾರೆ, ಸತ್ವಗುಣ ತುಂಬ ಜಾಸ್ತಿ ಇರುತ್ತೆ, ಅವರ ಆಶೀರ್ವಾದ ಮಾಡಿದರೆ ಕೆಲಸ ಆಗುತ್ತೆ ಅಂತ ಅರ್ಥ. ವಿಚಾರ ಮಾಡಿ, ಇವತ್ತು ನೋಡಿದ್ರೆ ಅವರಿಗೆ ಆಸೆ ಜಾಸ್ತಿ ಎದ್ದುಬಿಟ್ರೆ ಆಶೀರ್ವಾದ ಮಾಡಿದರೆ ಹಾಳಾಗಿ ಹೋಗಿಬಿಡ್ತಾರೆ, ಆಗಿರುತ್ತೆ. ಅದು ತಪ್ಪು, ಅದು ಅದಕ್ಕೆ